അപാദമൂലിപര്യന്തം ഗുരുണാം ആകൃതിം സ്മരേത് തേന വിഘ്നാഃ പ്രണശ്യന്തി സിദ്ധ്യന്തി ച മനോരഥാഃ. നാരായണം നമസ്കൃത്യ നരം ശിവനമം ദേവീം സരസ്വതീം തീരയേത്. ജയതി പരമവിഷ്ടഖിളഗുണഗണാർണോ നിത്യ നിർമ്മിതോസ്തു മംഗളാനി സംഭവം. ഇതൊക്കെ ഈ മാസ ആശ്വിനി മാസ അശ്വിനി നക്ഷത്ര സംബന്ധവാദന്ത മാസ ഇതു. ഈ മാസന ഇതേ മാസ അന്ത നാളെ കണ്ടിടിബേക്കു ಅಂದ್ರೆ ചതുർദശി ഹുണ്ണിമെ പാഡ്യ ഈ മൂന്ന് ദിനങ്ങളിൽ പ്രായ ഹുണ്ണിമെ ദിനമേ യാവ നക്ഷത്ര ഇരുത്തോ ആ നക്ഷത്ര സംബന്ധവാദന്ത ഹെസ്ര മാസക്ക് ബരുത്തെ. ಹೆಚ್ಚು ಕಡಿಮೆ ಹುಣ್ಣಿಮೆ ಆ ನಕ್ಷತ್ರ ಬರುತ್ತೆ. ಆಶ್ವಿನಿ ನಕ್ಷತ್ರ ಹುಣ್ಣಿಮೆ ಇರೋದ್ರಿಂದಲೇ ಆಶ್ವಿಜ ಮಾಸ ಅಂತ ಹೇಳ. ಹಾಗೆ ಕೃತಿಕ ನಕ್ಷತ್ರ ಇರುತ್ತೆ ಕಾರ್ತಿಕ ಮಾಸ, ಮಗ ನಕ್ಷತ್ರ ಮಾಘಮಾಸ. ಈ ರೀತಿ ಮಾಸಗಳನ್ನ ತಿಳ್ಕೊಳ್ಬೇಕು ಅಂತ ಶಾಸ್ತ್ರಕಾರ ಹೇಳ್ತಾರೆ. ಇದು ಒಂದು ಭಾಗ. ಇನ್ನ ಈ ಆಶ್ವಿಜ ಮಾಸದಲ್ಲಿ ನವರಾತ್ರಿ ನವರಾತ್ರಿ ಅಂತ ಕರೀತಾರೆ. ಇದನ್ನ ಎರಡು ಪ್ರಕಾರ ಕರೀತಾರೆ, ನವರಾತ್ರಿ ಅಂತ ಒಂದು, ಶರನ್ನವರಾತ್ರಿ ಅಂತ ಒಂದು. ಎರಡೂ ಎರಡು ಹೆಸರು. ಈ ಶರನ್ನವರಾತ್ರಿ ಶರದೃತುವಿಗೆ ಸಂಬಂಧವಾದ ಶರನ್ನವರಾತ್ರಿ ಹೆಸರು. ಈಗ ಪ್ರಾರಂಭ ಇವತ್ತಿಂದ ಶರದೃತು. ಈ ಆಶ್ವಿಜ ಮಾಸದ ಶರದೃತು ಇರುತ್ತೆ. ಶರದೃತುವಿನ ಸಂಬಂಧ ಆದ್ರಿಂದ ಅದಕ್ಕೆ ಶರನ್ನವರಾತ್ರಿ ಕರೀತಾರೆ. ಇನ್ನ ನವರಾತ್ರಿ ಒಂಬತ್ತು ರಾತ್ರಿ ಹೆಸರು. ಒಂಬತ್ತು ರಾತ್ರಿಗೂ ಆಶ್ವಿಜ ಮಾಸಕ್ಕೂ ಸಂಬಂಧ ಏನು ಅಂದ್ರೆ, ಈ ಮಾಸದ ಈ ಸಮಯದಲ್ಲೇ ದುರ್ಗಾದೇವಿ ಅವತಾರ ಮಾಡಿ, ಇನ್ನೊಂದು ಮಹಿಷಾಸುರನ ಮರ್ದನ ಮಾಡಲಿಕ್ಕೋಸ್ಕರ ಮಹಿಷಾಸುರ ಮರ್ದಿನಿಯ ಹೆಸರಿಂದ ಅವತಾರ ಮಾಡಿದಂತಹ ಪರ್ವಕಾಲ. ಆದ್ರಿಂದಲೇ ಇದಕ್ಕೆ ಈ ನವರಾತ್ರಿ ಅಂತ ಹೆಸರು ಬಂದಿದೆ. ಒಂದ್ ರೀತಿಯಿಂದ ದುರ್ಗಾ ಪೂಜೆಗೆ ಸಂಬಂಧಪಟ್ಟಂತ ಉತ್ಸವನೂ ಆಗತ್ತೆ, ಇನ್ನೊಂದು ಪ್ರಕಾರ ರಾಜರಿಗೆ ಸಂಬಂಧಪಟ್ಟಂತ ಉತ್ಸವನೂ ಆಗತ್ತೆ, ಮತ್ತೊಂದು ರೀತಿಯಿಂದ ಅರಿವಾಯ ಗುರುಗಳನ್ನ ಪೂರ್ಣವಾಗಿ ಅನುಗ್ರಹ ಸಂಪಾದನೆ ಮಾಡಿಕೊಂಡು ವಿದ್ಯಾಭಿಮಾನಿ ದೇವತೆ ಸರಸ್ವತಿ ಸನ್ನಿಯಾಮಕ ಭಗವಂತ ಅವನ ಅನುಗ್ರಹವನ್ನ ವಿದ್ಯಾಫಲದ ಮೂಲಕ ಸಂಪಾದನೆ ಮಾಡತಕ್ಕ ಒಂದು ಮಾರ್ಗವೂ ಕೂಡ ಈ ಉತ್ಸವ ಆಗಿದೆ. ಇನ್ನು ಪುರಾಣದ ಪ್ರಕಾರ ಇದು ನವರಾತ್ರಿ ಪುತ್ತಲಿಕಾ ಪೂಜೋತ್ಸವ ಅಂತಲೂ ಕರೆಸ್ಕೊಳ್ಳುತ್ತೆ. ಇದರಲ್ಲಿ ಮೂರು ಪ್ರಕಾರ. ಒಂದು ನವರಾತ್ರೋತ್ಸವ ಅಂತ ಒಂಬತ್ತು ದಿನ ಮಾಡೋದು, ಇನ್ನೊಂದು ಸಪ್ತರಾತ್ರೋತ್ಸವ ಅಂತ ಏಳು ದಿನ ಮಾಡೋದು, ಮತ್ತೊಂದು ಪಂಚರಾತ್ರೋತ್ಸವ ಅಂತ ಐದು ದಿನ ಮಾಡೋದು, ಇನ್ನೊಂದು ತ್ರಿರಾತ್ರೋತ್ಸವ ಅಂತ ಮೂರು ದಿನ ಮಾಡೋದು. ಪಾಡ್ಯದಿಂದ ಹಿಡಿದು ದಶಮಿ ತನಕ ಮಾಡೋದ್ರಲ್ಲಿ ನವರಾತ್ರೋತ್ಸವ ಅಂತ ಪ್ರಾರಂಭ ಆಗತ್ತೆ. ಇನ್ನ ತೃತೀಯದಿಂದ ದಶಮಿ ತನಕ ಮಾಡೋದು ಸಪ್ತರಾತ್ರೋತ್ಸವ ಅಂತ ಕರೆಸ್ಕೊಳತ್ತೆ. ಇನ್ನ ಪಂಚಮಿಯಿಂದ ಮಾಡೋದು ಪಂಚರಾತ್ರೋತ್ಸವ ಅಂತ ಕರೆಸ್ಕೊಳತ್ತೆ. ಇನ್ನು ಅಷ್ಟಮಿಯಿಂದ ಅಷ್ಟಮಿ ನವಮಿ ದಶಮಿ ಈ ಮೂರು ದಿನ ಮಾಡೋದಕ್ಕೆ ತ್ರಿರಾತ್ರೋತ್ಸವ ಅಂತ ಕರೆಸ್ಕೊಳತ್ತೆ. ಇದು ನಮಗೆ ನವರಾತ್ರಿ ಇಷ್ಟು ಪರ್ವಕಾಲ ಆಗಲಿಕ್ಕೆ ಪ್ರಧಾನ ಕಾರಣ, ಒಂದು ವಿದ್ಯಾಸ ದೇವರ ಪೂಜಾ, ಇನ್ನೊಂದು ಆಚಾರ್ಯರ ಅವತಾರ, ಮತ್ತೊಂದು ವಿದ್ಯಾಭಿಮಾನಿ ದೇವತೆ ಪ್ರಧಾನವಾಗಿ ಲಕ್ಷ್ಮಿನೇ. ಲಕ್ಷ್ಮಿನೇ ವಿದ್ಯಾಭಿಮಾನಿ ದೇವತೆ. ಆದರೂ ಸಹ ಭಗವಂತ ವಿದ್ಯಾಭಿಮಾನಿ ದೇವತಾ ಸ್ಥಾನಕ್ಕೆ ಸರಸ್ವತಿಗೂ ಅವಕಾಶ ಕೊಟ್ಟಿದ್ದಾನೆ. ಅತೇವ ಸರಸ್ವತಿಯನ್ನು ನಾವು ಪೂಜೆ ಮಾಡಿ ವಿದ್ಯಾ ಸಂಪಾದನೆ ಮಾಡತಕ್ಕಂತಹ, ಶಾಸ್ತ್ರ ವಿದ್ಯಾ ಸಂಪಾದನೆ ಮಾಡ್ಕೊಳ್ತಕ್ಕ ಒಂದು ಪರ್ವಕಾಲ ಇದು. ಒಟ್ಟು ಒಂದು ಚಾತುರ್ಮಾಸ ಪರ್ವಕಾಲ ಒಂದು ಸೇರುತ್ತೆ. ಎರಡನೇದಾಗಿ ಆಶ್ವೀಜ ಮಾಸ ಸಂಬಂಧಪಟ್ಟಂತ ಪರ್ವಕಾಲ ಒಂದು ಎರಡನೇದು. ಮೂರನೇದು ನವರಾತ್ರಿ ಸಂಬಂಧಪಟ್ಟಂತ ಪರ್ವಕಾಲ, ಮೂರನೇ ಪರ್ವಕಾಲ. ನಾಲ್ಕನೇದು ವಿದ್ಯಾ ಸಂಪಾದನೆಗೋಸ್ಕರವೇ ಹೊರಟಂತ ಪರ್ವಕಾಲ. ಇಷ್ಟು ಇದರಲ್ಲಿ ಆಚಾರ ಅವತಾರದ ಪರ್ವಕಾಲವೂ ಕೂಡ ಅಂತರ್ಭಾವ ಆಗಿದೆ. ಇಷ್ಟು ಪರ್ವಕಾಲವನ್ನ ಪುರಾಣ ನಮಗೆ ವಿಧಾನ ಮಾಡುತ್ತೆ. ಆದ್ರಿಂದಲೇ ಇಷ್ಟೆಲ್ಲ ಕಾರಣ ಇಟ್ಟುಕೊಂಡು ಇದನ್ನ ನವರಾತ್ರಿ, ಶರನ್ನವರಾತ್ರಿ ಅಂತ ಕರೀತಾರೆ. ಇಲ್ಲಿ ಮೊದಲು ಮಾಡತಕ್ಕದ್ದು, ಪ್ರಾಯ ನವರಾತ್ರಿಯಲ್ಲಿ ಎಲ್ಲರ ಮುಂದೆ ಗೊಂಬೆಯನ್ನು ಕೂಡಿಸ್ತಾರೆ. ಗೊಂಬೆಯನ್ನ ಕೂಡಿಸಿ ಎರಡು ಪಟ್ಟದ ಗೊಂಬೆಯನ್ನು, ದೊಡ್ಡ ದೊಡ್ಡದು ಗೊಂಬೆಯನ್ನು ಕೂಡಿಸೋದು, ಆಮೇಲೆ ಸಣ್ಣ ಸಣ್ಣ ಗೊಂಬೆ ಅದ್ರ ಪಕ್ಕದ ಕೋರ್ಗಳು ಇಡ್ತಾರೆ. ಹಿಂದಿನ ಕಾಲದಲ್ಲಾದ್ರೆ ಮನೆಗಳಲ್ಲಿ ಹಣ್ಣು, ಹಂಪಲು, ಕುದುರೆ, ಒಂಟೆ ಇತ್ಯಾದಿ ಪ್ಲಾಸ್ಟಿಕ್ ಮರದ ಗೊಂಬೆಗಳನ್ನು ಇಟ್ಟು, ಪಕ್ಕದಲ್ಲೇ ಸಣ್ಣ ಸಣ್ಣ ಒಲೆಗಳು, ಅಡಿಗೆ ಪಾತ್ರೆಗಳು ಜೋಡಿಸಿಟ್ಟು, ತೊಟ್ಲುಗಳಿಟ್ಟು, ರಾಗಿ ಹುಲ್ಲು ಬೆಳೆಸಿ ಅದ್ರ ಮಧ್ಯೆ ಪ್ರಾಣಿಗಳು, ಹಣ್ಣು, ಹಂಪಲು, ನೀರು ಬೀಳಂಗೆಲ್ಲ ಮಾಡೋರು. ಹಿಂದಿನ ಕಾಲಕ್ಕೆಲ್ಲ ನವರಾತ್ರಿ ಉತ್ಸವ ಅಂತಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಉತ್ಸವ ಅದು. ಅದು ಈಗ ಕಾಲಕ್ರಮದಲ್ಲಿ ಕಡಿಮೆ ಆಗಿದೆ ಅಷ್ಟೇ. ತಾವತ್ತ ಅದು ಒಂದ್ ಕಾಲಕ್ಕೆ ಮಾಡ್ತಾ ಇದ್ರು ಪ್ರಮಾಣ, ಈಗ ಮಾಡ್ತಾ ಇಲ್ಲ ಅದು ಅಪ್ರಮಾಣ ಅನ್ನೋ ತಾತ್ಪರ್ಯ ಅಲ್ಲ, ಈಗ ಬಿಟ್ಟಿದಷ್ಟೇ. ಹಾಗಾದ್ರೆ ಅದನ್ನ ಈಗಲೇ ಮಾಡಬೇಕು ಯಾಕೆ? ಈ ನವರಾತ್ರಿಯಲ್ಲೇ ಗೊಂಬೆಯನ್ನು ಕೂಡಿಸೋ ಪದ್ಧತಿ ಬಂದಿದಲ್ಲ, ಕಾರಣ ಏನು? ಬೇರೆ ಮಾಸದಲ್ಲಿ ಯಾಕೆ ಆ ಗೊಂಬೆಯನ್ನು ಕೂಡಿಸಲ್ಲ ಅಂತಂದ್ರೆ, ಅದಕ್ಕೆ ನಾವು ಎರಡು ಕಾರಣ ತಗೋಬಹುದು. ಅಪ್ರಧಾನವಾಗಿ ಶ್ರೀನಿವಾಸ ಕಲ್ಯಾಣ ಆದ್ರಿಂದ ಗೊಂಬೆ ಕೂಡಿಸ್ತೀವಿ ಅಂತ ಅನ್ಬಹುದು. ಆದರೆ ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಮಾಡ್ತೀವಲ್ಲ, ಅಲ್ಲೇ ಕೂಡಿಸಲ್ಲ ಅನ್ನೋ ಪ್ರಶ್ನೆಯಿಂದ ಶ್ರೀನಿವಾಸ ಕಲ್ಯಾಣಕ್ಕೋಸ್ಕರ ಮಾಡ್ತೀವಿ ಅಂತ ಉತ್ತರ ನಿಲ್ಲಲ್ಲ. ಆದ್ರಿಂದ ಅದು ಉತ್ತರ ಅಲ್ಲ. ಹಾಗಾದ್ರೆ ಏನ್ ವಿಷಯ? ಈ ಆಶ್ವೀಜ ಮಾಸದಲ್ಲಿ ಕೂಡಿಸುವಂತ ಸಂದರ್ಭ ಏನು ಅಂತಂದ್ರೆ, ಇದಕ್ಕೆ ಪುತ್ತಲಿಕಾ ಪೂಜೋತ್ಸವ ಅಂತ ಹೆಸರು. ವಸ್ತುತಸ್ತು ಪುರಾಣದಲ್ಲಿ ಇದರ ವಿಚಾರ ಸ್ಪಷ್ಟವಾಗಿ ಹೇಳಿದ್ದಾರೆ. ಪುತ್ತಲಿಕಾ ಪೂಜಾ ಅಂದ್ರೆ ಪುತ್ತಲಿಕಾ ಅಂತಂದ್ರೆ ಗೊಂಬೆ. ಈ ಗೊಂಬೆಯನ್ನ ಇಟ್ಟು ಪೂಜೆ ಮಾಡತಕ್ಕ ಒಂದು ಕ್ರಮಕ್ಕೆ ಪುತ್ತಲಿಕಾ ಪೂಜಾ ಅಂತ ಹೇಳ್ತಾರೆ. ಈ ಗೊಂಬೆ ಶಮಿ ವೃಕ್ಷದ ಮರದಿಂದಲೇ ಮಾಡಿರಬೇಕು ಗೊಂಬೆಗಳು. ಈಗೆಲ್ಲ ಚಂದನದ ಮರದಿಂದ ಮಾಡ್ತಾರೆ, ಶಮಿ ಮರದಿಂದ ಮಾಡೋದು ಅತ್ಯಂತ ಶ್ರೇಷ್ಠ. ಆದರೆ ನಾಲ್ಕು ಕೂಡಿಸಿರ್ತಾರೆ, ಎರಡು ಪಟ್ಟದ ಗೊಂಬೆ, ಎರಡು ಸಣ್ಣ ಗೊಂಬೆ ಅಂತ. ಎರಡು ಮರದ ದೊಡ್ಡ ಗೊಂಬೆಗಳಿಗೆ ಬಣ್ಣದ ಕಾಗದ ಅಂಟಿಸಿ, ಬಣ್ಣದ ಬಟ್ಟೆ ಹಾಕಿ, ಆಭರಣ ಹಾಕಿ ಅಲಂಕಾರ ಮಾಡಿರ್ತಾರೆ. ಅದು ಸಾಕ್ಷಾತ್ ರಮಾ ನಾರಾಯಣರು. ಇನ್ ಎರಡು ಸಣ್ಣ ಗೊಂಬೆಗಳು ಯುವರಾಜ ಅಂತೇಳಿ, ಅದು ವಾಯು ಭಾರತಿ. ಆ ಸುತ್ತಲೂ ಇಡತಕ್ಕಂತಹ ಹಣ್ಣು ಹಂಪಲುಗಳು, ತರಕಾರಿಗಳಾಗಲಿ, ಮರದ್ದು ಅಥವಾ ಇದ್ರದ್ದು ಮಣ್ಣಿಂದು, ಆಮೇಲೆ ಗೊಂಬೆಗಳನ್ನು ಇಡೋದಾಗಲಿ, ರಾಗಿ ಹುಲ್ಲು ಬೆಳೆಸಿದ್ ಮಾಡೋದು, ಇದೆಲ್ಲ ನಮಗೆ ಬ್ರಹ್ಮಾಂಡದ ದಿಗ್ದರ್ಶನ ಆಗುತ್ತೆ. ಸಮಗ್ರ ಬ್ರಹ್ಮಾಂಡಕ್ಕೆ ಇವರಿಬ್ರು ನಿಯಾಮಕರು. ಸರ್ವವನ್ನ ಸಂಹಾರ ಮಾಡತಕ್ಕವನು ವಾಯುದೇವರು, ಅಲ್ಲಿ ನಿಂತು ವ್ಯಾಪಾರ ಮಾಡತಕ್ಕವನು ಭಗವಂತ ಅನ್ನೋ ಒಂದು ಸಮಗ್ರ ವಿರಾಟ್ ಬ್ರಹ್ಮಾಂಡ ಸ್ವರೂಪದ ಅತ್ಯಂತ ಸೂಕ್ಷ್ಮವಾದಂತ ಚಿಂತನೆಗೆ ಸ್ಥೂಲ ಸ್ತಬ್ಧ ಚಿತ್ರದ ಮೂಲಕ ಉಪಾಸನೆಗೆ ಕಾರಣವಾಗತಕ್ಕ ಒಂದು ಪೂಜಾ ಮಹೋತ್ಸವ ಇದು. ಅದರಿಂದ ನಮಗೆ ಸಮಗ್ರ ಬ್ರಹ್ಮಾಂಡದಲ್ಲಿ ಇಷ್ಟು ಪದಾರ್ಥಗಳು ಗತವಾಗಿದೆ, ಇಷ್ಟಕ್ಕೂ ಭಗವಂತನೇ ಸೃಷ್ಟಿಕರ್ತ, ಇದಕ್ಕೆ ಪರಮಾತ್ಮನೇ ನಿಯಾಮಕ, ತದಂತರ್ಯಾಮಿಯಾಗಿ ನಾವು ಇದ್ದೀವಿ ಅವನ ಅಧೀನ ಕೊಳಪಟ್ಟು ಅನ್ನತಕ್ಕ ವಿಶಿಷ್ಟ ಜ್ಞಾನೋತ್ಪತ್ತಿಗೆ ಕಾರಣ ಆಗತ್ತೆ ಈ ಪುತ್ತಲಿಕಾ ಪೂಜಾ. ಇನ್ನು ಸ್ಕಾಂದ ಪುರಾಣದ ಪ್ರಕಾರ ಈ ಪುತ್ತಲಿಕಾ ಪೂಜಾವನ್ನು ಮಾಡಿದ್ರೆ ವಂಶ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾ ಇದೆ. ಇದು ನವರಾತ್ರಿಯಲ್ಲೇ ಮಾಡಬೇಕು ಯಾಕೆ, ಬೇರೆ ಮಾಸದಲ್ಲಿ ಯಾಕೆ ಮಾಡಬಾರದು ಅಂತ ಪ್ರಶ್ನೆ. ಈ ಸಮಗ್ರ ಬ್ರಹ್ಮಾಂಡದ ಸ್ಥಿತಿ ಕಥನಗಳ ಚಿಂತನೆಯ ವಿರಾಟ್ ರೂಪವನ್ನ ಪರಮಾತ್ಮ ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಕೂಡಿಸಿ ಹೇಳಿದಂತ ಮಾಸ ಇದು. ಅವರಿಬ್ಬರಿಗೂ ಕೂಡ ಭಗವಂತ ತನ್ನ ವ್ಯಾಪಾರವನ್ನ ಜಗದ್ ವ್ಯಾಪಾರವನ್ನ ಸ್ಫುಟವಾಗಿ ತಿಳಿಸ್ಕೊಟ್ಟಂತಹ ಮಾಸ ಇದು. ಅವತ್ತಿಂದ ಹೇಗೆ ಭಗವಂತ ಅದನ್ನು ತಿಳಿಸಿದನೋ ಅದೇ ರೀತಿ ಅದನ್ನು ಜಗತ್ತಲ್ಲಿ ಅನುಷ್ಠಾನ ಮಾಡಿ ಅದನ್ನ ಕಣ್ಣಿಂದ ನೋಡಿ ಸಮಗ್ರ ಬ್ರಹ್ಮಾಂಡವನ್ನು ನಾವು ನೋಡ್ಲಿಕ್ಕಾಗಲ್ಲ. ನಾವೇನು ಮಾರ್ಕಂಡೇಯ ಋಷಿಗಳಲ್ಲ. ಆದ್ರಿಂದಲೇ ಈ ಒಂದು ಪೂಜಾ ರೂಪದಿಂದ ಮಾಡಿ ಅಲ್ಲಿ ಬ್ರಹ್ಮಾಂಡದ ಸ್ಥೂಲವಾದಂತ ದಿಗ್ದರ್ಶನ ಮಾಡತಕ್ಕ ಕ್ರಮ ಪುರಾಣೋಕ್ತವಾದದ್ದು. ಆದ್ರಿಂದಲೇ ಈ ಕ್ರಮ ನವರಾತ್ರಿಯಲ್ಲಿ ಪ್ರಾಪ್ತ ಆಗಿದೆ. ಇದು ಒಂದು ಭಾಗ, ನವರಾತ್ರಿ ಉತ್ಸವ ಮಾಡಲಿಕ್ಕೆ ಒಂದು ಕಾರಣ ಪುರಾಣೋಕ್ತವಾಗಿ. ಎರಡನೇದು ಇಲ್ಲಿ ಶ್ರೀನಿವಾಸ ಕಲ್ಯಾಣ ಕೇಳುವಂತ ಪ್ರಸಂಗನೂ ಇದೆ. ವೈಶಾಖ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಕೇಳ್ತಾರೆ, ಇಲ್ಲೂ ಕೂಡ ಶ್ರೀನಿವಾಸ ಕಲ್ಯಾಣ ಕೇಳ್ತಾರೆ. ಅಂದ್ರೆ ಎರಡೂ ಒಂದೇ ವರ್ಷದಲ್ಲಿ ಎರಡು ಸಲ ಭಗವಂತನ ಮಹಿಮೆ ಕೇಳುವಂತ ಸಂದರ್ಭ ಏನು? ವೈಶಾಖ ಮಾಸದಲ್ಲಿ ಭಗವಂತ ಲಗ್ನ ಮಾಡಿಕೊಂಡ, ಆದ್ರಿಂದ ಅವ್ರ ಮಹಿಮಾ ಪ್ರವೃತ್ತವಾಯಿತು. ಆಶ್ವೀಜ ಮಾಸದಲ್ಲಿ ಈ ಮಾಸದಲ್ಲಿ ಬ್ರಹ್ಮದೇವರು ಉತ್ಸವವನ್ನು ಮಾಡಿದ್ರಿಂದಲೇ ಇದು ಪುನಃ ಪರಮಾತ್ಮನ ಮಹಿಮಾ ಆವರ್ತನ ಚಿಂತನ ಮನನ ಶ್ರವಣಕ್ಕೆ ಕಾರಣ ಆಯಿತು. ಆಗಲಿಂದ ಆಶ್ವೀಜ ಮಾಸದಲ್ಲೂ ಕೂಡ ಭಗವಂತನ ಉತ್ಸವವನ್ನು ಮಾಡಬೇಕು ಅಂತ. ಅದಕ್ಕೆ ಅಲ್ಲಿ ಗೊಂಬೆಯಲ್ಲಿ ನಕ್ಷಿ ಶ್ರೀನಿವಾಸ ಪದ್ಮಾವತಿ ಅಂತಾನೆ ಹೇಳ್ತಾರೆ. ಕೆಳಗಡೆಗೆ ವಾಯುಭಾರತಿ ಅಂತ ಹೇಳಿ ಆವಾಹನ ಮಾಡ್ತಾರೆ. ಅದಕ್ಕೋಸ್ಕರ ಗೊಂಬೆ ಮುಂದೆ ಒಂದು ಪೂರ್ಣ ಕಳಸ ಇಟ್ಟಿರ್ತಾರೆ. ಪೂರ್ಣ ಕಳಸದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಶುಭರೂಪಿ ಆದಂತ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಅಂತ ಹೇಳಿ ಪುರಾಣ ಹೇಳ್ತಾ ಇದೆ. ಈಗ ಹೊರಟಂತ ನವರಾತ್ರಿಯಲ್ಲಿ ದುರ್ಗಾ ಪೂಜಾ, ಸರಸ್ವತಿ ಪೂಜಾ, ವಿಜಯದಶಮಿ ಅಂತೆಲ್ಲ ಹೊರಟಿದೆ. ದುರ್ಗಾದೇವಿ ಅವತಾರ ಮಾಡಿದ್ರಿಂದಲೇ ದುರ್ಗಾ ಪೂಜೆಗೆ ಹೆಚ್ಚು ಮಹತ್ವವನ್ನು ಭಗವಂತ ಕೊಟ್ಟ. ದುರ್ಗಾ ಯಾರು? ಸಾಕ್ಷಾತ್ ರಮಾದೇವಿ, ಅವಳೇ ದುರ್ಗಾ ಅಂತ ಕರೆಸ್ಕೊತಾಳೆ. ಭಗವಂತ ಪ್ರಳಯ ಕಾಲದಲ್ಲಿ ವಟಪುತ್ರ ಶಾಹಿಯಾಗಿದ್ದಾಗ ರಮಾದೇವಿ ಪರಮಾತ್ಮನಿಗೆ ವಟಪತ್ರಳಾಗಿ ಎಲೆಯಾಗಿ ರೂಪದಲ್ಲಿದ್ದರೆ ಭೂದೇವಿ ಜಲರೂಪಳಾಗಿರ್ತಾಳೆ, ದುರ್ಗಾದೇವಿ ಸಂಪೂರ್ಣ ಕತ್ತಲು ರೂಪದಲ್ಲಿ ಇರ್ತಾಳೆ. ದುರ್ಗಾ ಅಂತಂದ್ರೆ ದುರ್ಜ್ಞೇಯತ್ವ ದುರ್ಗಾ ಅಂತ ಅದರ ಡೆಫಿನೇಷನ್. ಸಾಮಾನ್ಯರಿಗೆ, ಅವೈಷ್ಣವರಿಗೆ, ವಿಷ್ಣು ಭಕ್ತರು ಅಲ್ಲದೆ ಇದ್ದವರಿಗೆ ತಿಳ್ಕೊಳ್ಳಿಕ್ ಆಗೋದಿಲ್ಲ ಅವಳನ್ನ. ಆದ್ರಿಂದಲೇ ದುರ್ಗಾ ಅಂತ ಹೆಸರು ಅವರಿಗೆ. ವಿಷ್ಣು ಭಕ್ತರು ಮಾತ್ರ ತಿಳ್ಕೊಳ್ಳಿಕ್ ಸಾಧ್ಯನೇ ಹೊರತು ಅವಳ ವ್ಯಾಪಾರವನ್ನ ಅವಳನ್ನ ಅನ್ಯರಿಂದ ತಿಳ್ಕೊಳ್ಳಿಕ್ ಆಗಲ್ಲ. ಆದ್ರಿಂದಲೇ ಅವಳಿಗೆ ದುರ್ಗಾ ಅಂತ ಹೆಸರು. ದುಷ್ಟ ಜನರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರನೇ ಅಷ್ಟಮಿ ದಿನ ರಾತ್ರಿ ಅರ್ಧರಾತ್ರಿಯಲ್ಲಿ ಅವಳ ಅವತಾರ ಆಯ್ತು. ಭಗವಂತನ ಆಜ್ಞಾ ದೈತ್ಯರ ಸಂಹಾರ ರಾತ್ರಿನೇ ಆಗಬೇಕು. ರಾತ್ರಿ ಅವರಿಗೆ ವ್ಯಾಪಾರಕ್ಕೆ ಪ್ರಬಲ ಇರುತ್ತೆ. ದೇವತೆಗಳಿಗೆ ಹಗಲು, ದೈತ್ಯರಿಗೆ ರಾತ್ರಿ. ಅತೇವ ರಾತ್ರಿ ಮಧ್ಯರಾತ್ರಿಯಲ್ಲಿ ದುರ್ಗಾ ಅವತಾರ ದೈತ್ಯ ಸಂಹಾರಕ್ಕೋಸ್ಕರ. ಅದಕ್ಕೆ ಪುರಾಣ ಹೇಳುತ್ತೆ, ದುರ್ಗಾದೇವಿ ಹೇಗೆ ಈ ಲೋಕದಲ್ಲಿ ಅವತಾರ ಮಾಡಿ ದೈತ್ಯರ ಸಂಹಾರ ಮಾಡಿದ್ಲೋ ಅದೇ ರೀತಿ ಆ ದುರ್ಗಾದೇವಿಯು ನಮ್ಮ ಶರೀರವೆಂಬ ಜಗತ್ತಲ್ಲಿ ಹೃದಯವೆಂಬ ಮಧ್ಯಪೀಠದಲ್ಲಿ ಅವತಾರ ಮಾಡಿ ನಮ್ಮ ಅರಿಷಡ್ವರ್ಗಗಳು ಅಜ್ಞಾನಿಗಳೆಂಬ ದೈತ್ಯರನ್ನ ನಾಶ ಮಾಡಿ ಜ್ಞಾನವೆಂಬ ದೇವತೆಗಳ ಬೆಳಕನ್ನ ಬೆಳಗಿಸಲಿ ಅಂತ ಪುರಾಣ ಅನ್ನುತ್ತೆ. ಅದಕ್ಕೆ ದುರ್ಗಾಷ್ಟಮಿ ಅಂತ ಹೇಳಿ ಪ್ರಸಿದ್ಧ ಆಗಿದೆ. ಇನ್ನು ದುರ್ಗೆಗೆ ಭಗವಂತ ವರವನ್ನು ಕೊಟ್ಟ ಕಾಲ ದುರ್ಗಾಷ್ಟಮಿ. ಈ ನಿರಂತರದಲ್ಲಿ ಅಂದ್ರೆ ನಿರಂತರವಾಗಿ ದುರ್ಗಾ ರೂಪದಿಂದ ಪೂಜಿಸಲಾಗಿ ಯಥಾರ್ಥ ಜ್ಞಾನ ಉಳ್ಳವರು ಪೂಜೆ ಮಾಡಿದಾಗ ಶಾಸ್ತ್ರಜ್ಞಾನ ಅಭಿವೃದ್ಧಿಯನ್ನು ಮಾಡಿ ಮೋಕ್ಷಾದಿ ಪುರುಷಾರ್ಥಕ್ಕೆ ಹೇತುವಾದಂತ ನನ್ನ ಜ್ಞಾನವನ್ನ ಸಂಪಾದನೆ ಮಾಡಿಸ್ಕೊಡು. ಐತಾರ್ಥವಾಗಿ ಅಂದ್ರೆ ಭಿನ್ನ ಮಾರ್ಗದಿಂದ ಪೂಜಾವನ್ನು ಮಾಡಿದಾಗ ಅವರಿಗೆ ನನ್ನಿಂದ ದೂರವನ್ನಾಗಿ ಮಾಡಿ ಜ್ಞಾನರಹಿತರನ್ನಾಗಿ ಮಾಡಿ ಸಂಸಾರದಲ್ಲಿ ಅವರು ತೊಳಲಿ ದುಃಖಪಟ್ಟು ನರಕ ತಮಸ್ಸುಗಳನ್ನು ಹೊಂದುವಂತೆ ಮಾಡುವಂತೇಳಿ ಭಗವಂತ ದುರ್ಗಾದೇವಿಗೆ ಆಜ್ಞೆಯನ್ನು ಮಾಡಿ ವಿಶಿಷ್ಟ ಬಲಶಕ್ತಿ ಕ್ರಿಯಾರೂಪವಾದಂತ ವರವನ್ನ ಕೊಟ್ಟಂತ ದಿನ ದುರ್ಗಾಷ್ಟಮಿ. ಆದ್ರಿಂದ ಈ ದುರ್ಗಾ ಸಂಬಂಧಪಟ್ಟದ್ರಿಂದ ಒಂದು ಪುರಾಣದ ಪ್ರಕಾರ ಈ 9-10 ದಿನವೂ ಕೂಡ 9 ದಿನ ನವರಾತ್ರಿ ಆದ್ರೆ 10ನೇ ದಿನ ಸಮಾಪನ, ದಶಮಿ ದಿನ ಸಮಾಪನ ಅದು. ಆದ್ರಿಂದಲೇ ಇದಕ್ಕೆ ದುರ್ಗಾ ಸಂಬಂಧಕವಾದಂತ ವ್ಯಾಪಾರಕ್ಕೆ ಹೆಚ್ಚು ಮಹತ್ವ ಬಂತು ಒಂದು ಪ್ರಕಾರದಲ್ಲಿ. ಇನ್ನು ಸರಸ್ವತಿ ದೇವಿಗೆ ಭಗವಂತ ವರ ಕೊಟ್ಟಿದ್ದಾನೆ. ಪ್ರಧಾನವಾಗಿ ಸರ್ವ ವಿದ್ಯಾಭಿಮಾನಿ ಲಕ್ಷ್ಮಿ, ವಿದ್ಯಾದೇವತೆ, ವಿದ್ಯಾದಿ ದೇವತೆ. ಇನ್ನೊಂದು ಪ್ರಕಾರ ಸರಸ್ವತಿ ಭಾರತೀನೂ ಆಗ್ತಾರೆ. ಅದಕ್ಕೋಸ್ಕರನೇ ಆಚಾರ್ಯರು ಸೂತ್ರ ಭಾಷ್ಯದಲ್ಲಿ ಒಂದು ಮಾತಂತಾರೆ, ವಿದ್ಯಾ ವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ ಕ್ಷೇಮದಲ್ಲಿಷ್ಟೋಹಂ ಅಸ್ಮಿ ಅಂತೇಳಿ ಆಚಾರ ಸೂತ್ರ ಭಾಷ್ಯದಂತಾರೆ. ವಿದ್ಯಾಭಿಮಾನಿ ದೇವತೆ ಹೋಗಿ ಭಾರತಿ ಅಂದ್ರೆ ದುರ್ಗಾ ಸರಸ್ವತಿ ಬ್ರಹ್ಮದೇವರಲ್ಲಿ ಕೇಳ್ತಾರಂತೆ, ಸರಸ್ವತಿ ದೇವಿಯರು ಬ್ರಹ್ಮದೇವರಲ್ಲಿ ನನ್ನನ್ನು ಏನಾದರೂ ಮಾಡಿ ರಕ್ಷಣೆ ಮಾಡು, ನನಗೆ ಯಾವ ತರವಾದಂತ ಅಪಾಯಗಳು ಆಗದೆ ಇದ್ದಂಗೆ ನೋಡ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರಂತೆ. ವಿದ್ಯಾಭಿಮಾನಿ ದೇವತೆಗೆ ಅಪಾಯ ಏನು ರಕ್ಷಣೆ ಏನು ಅಂತಂದ್ರೆ, ಅನ್ಯರು ಶಟರು ಡಾಂಬಿಕರು ಪಿಶುನರು ನಿಷ್ಠುರರು ಕೃತಜ್ಞರು ಲೋಭಿಗಳು ಅಧರ್ಮಿಷ್ಠರು ನನ್ನ ವಿದ್ಯೆಯ ವಾಕ್ಯಗಳನ್ನ ಶಬ್ದಗಳನ್ನ ತಗೊಂಡು ಅದಕ್ಕೆ ಅಪಾರ್ಥವನ್ನ ಮಾಡಿ, ಅಪಾರ್ಥವನ್ನ ಮಿಥ್ಯಾಭೂತವಾದ ಅರ್ಥಗಳನ್ನು ಮಾಡಿ ಶಬ್ದಗಳನ್ನ ವ್ಯತ್ಯಾಸ ಮಾಡಿ ಹಾಕಿಬಿಡ್ತಾರೆ. ಇದರಿಂದ ನನ್ನ ಅವಯವಗಳಿಗೆ ಬಾಧಕ ಆಗತ್ತಾದ್ರಿಂದಲೇ ಈ ಜ್ಞಾನ ಅವರುಗಳಿಗೆ ಸಿಗದೇ ಇದ್ದಂಗೆ ಮಾಡು, ಯೋಗ್ಯರಿಗೆ ಮಾತ್ರ ಸಿಗಲಿ ಅಯೋಗ್ಯರಿಗೆ ಸಿಗೋದು ಬೇಡ ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಬ್ರಹ್ಮದೇವರು ಆಗಲಿ ಅಂತ ಒಪ್ಪುವಂತ ತಥಾಸ್ತು ಅಂತಂದು ಭಗವಂತ ನಿಂತು ವರ ಕೊಟ್ಟಂತ ದಿನ ಈ ನವರಾತ್ರಿಯಲ್ಲೇ. ಅದಕ್ಕೋಸ್ಕರನೇ ಸರಸ್ವತಿ ಪೂಜಾ ಅಂತ ಮಾಡ್ತಾರೆ. ಸರಸ್ವತಿ ಪೂಜಾ ಅಂದ್ರೆ ಕೆಲವರೆಲ್ಲ ಈ ಸ್ಕೂಲ್ ಪುಸ್ತಕಗಳು ಮಕ್ಕಳುಗಳು ತಮ್ಮ ಸ್ಕೂಲ್ ಪುಸ್ತಕ ನೋಟ್ ಪುಸ್ತಕ ಟೆಕ್ಸ್ಟ್ ಬುಕ್ ಎಲ್ಲ ಇಟ್ಬಿಟ್ಟು ಪೆನ್ನು ಪೇಪರ್ ಎಲ್ಲ ಇಟ್ಟು ಅರ್ಥನಾಗ ಮಾಡಿ ಪೂಜೆ ಮಾಡ್ತಾರೆ. ಆದ್ರೆ ವಸ್ತುತತ್ವ ಶಾಸ್ತ್ರದಲ್ಲಿ ಸರಸ್ವತಿ ಪೂಜಾ ಅಂದ್ರೆ ಸಂಸ್ಕೃತ ಪುಸ್ತಕಗಳು, ವೇದ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳಿಗೆ ಸರಸ್ವತಿ ಪೂಜಾ ಅಂತ ಹೆಸರು. ಅವುಗಳನ್ನಿಟ್ಟು ಅವುಗಳಲ್ಲಿ ಕ್ರಮವಾಗಿ ಆವಾಹನೆ ಮಾಡಬೇಕು ಅಂತಿದೆ. ಅಲ್ಲಿ ಸಂಕಲ್ಪ ಪುರಸ್ಸರವಾಗಿ ಆವಾಹನೆ ಮಾಡುವ ಕಾಲಕ್ಕೆ ಹಯಗ್ರೀವ ರಾಮ ಕೃಷ್ಣ ಪರಶುರಾಮ ನರಸಿಂಹ ವೇದವ್ಯಾಸ ದುರ್ಗಾ ಸರಸ್ವತಿ ಪ್ರಾಣದೇವರು ಭಾರತೀದೇವಿ ಶೇಷದೇವರು ರುದ್ರದೇವರು ಜೈಮಿನಿ ಸುಮಂತು ಪೈಲ ಔಡುಲೋಮಿ ಬಾದರಾಯಣ ಇವರೇ ಮೊದಲ ಶಿಷ್ಯ ಸಮೇತರ ವೇದವ್ಯಾಸ ದೇವರು ಇವರನ್ನೆಲ್ಲ ಆ ಗ್ರಂಥಗಳಲ್ಲಿ ಆವಾಹನೆ ಮಾಡಿ ವೇದೋಕ್ತವಾಗಿ ಪೂಜಾವನ್ನು ಮಾಡಿ ವಿದ್ಯಾ ಪ್ರಾಪ್ತಿಗೋಸ್ಕರನೇ ಮಾಡತಕ್ಕ ಉತ್ಸವ ಸರಸ್ವತಿ ಆವಾಹನೆ ಅಂತ ಹೆಸರು. ಇದಕ್ಕೆ ಮೂಲೇನ ಆವಾಹಯೇ ದೇವಿಂ ಶ್ರವಣೇನ ವಿಸರ್ಜಯೇತ್ ಅಂತಿದೆ. ಅಂದ್ರೆ ಸರಸ್ವತಿ ಪೂಜಾದಲ್ಲಿ ಮೂಲಾ ನಕ್ಷತ್ರದ ದಿನ ಆವಾಹನೆ ಮಾಡಬೇಕು, ಶ್ರವಣ ನಕ್ಷತ್ರದ ದಿನ ವಿಸರ್ಜನೆ ಮಾಡಬೇಕು. ಇದು ಕ್ರಮ. ಕಾರಣ ವಿದ್ಯಾದೇವತೆಯನ್ನು ಆವಾಹನೆ ಮಾಡ್ಲಿಕ್ಕೆ ಭಗವಂತ ಕೊಟ್ಟ ಅವಕಾಶ, ಅದು ಪರಮಾತ್ಮನೇ ವರ ಕೊಟ್ಟಿಯಾನೆ. ಸರ್ವಕ್ಕೂ ಮೂಲ ಶಾಸ್ತ್ರ, ಮೋಕ್ಷಾದಿ ಪುರುಷಾರ್ಥಕ್ಕೆಲ್ಲ ಮೂಲನೇ ಶಾಸ್ತ್ರ. ಆ ಶಾಸ್ತ್ರಕ್ಕೆ ಮೂಲ ಸಮಗ್ರ ವೇದಗಳು, ಆ ವೇದಗಳಿಗೆ ಮೂಲ ತತ್ವ, ಆ ತತ್ವಕ್ಕೆ ಮೂಲನೇ ಮತಿತಾರ್ಥ ಪರಮಾತ್ಮ. ಅವನೇ ಸರ್ವಕ್ಕೂ ಮೂಲ ಸರ್ವೋತ್ತಮ. ಅತೇವ ವಿಶಿಷ್ಟ ಜ್ಞಾನ ಪ್ರಾಪ್ತಿಗೆ ಮಾಡತಕ್ಕ ವ್ಯಾಪಾರ ಆರಂಭ ಮೂಲ ನಕ್ಷತ್ರ. ಅದಕ್ಕೆ ಒಂದು ವಾಕ್ಯ ಇದೆ ಶಾಸ್ತ್ರದಲ್ಲಿ, ಮೂಲೇನ ಆವಾಹೇ ದೇವಿಂ ಶ್ರವಣೇನ ವಿಸರ್ಜಯೇತ್ ಅಂತ. ಮೂಲ ನಕ್ಷತ್ರ ಇರೋ ಕಾಲಕ್ಕೇನೆ ಆವಾಹನೆಯನ್ನ ಮಾಡಬೇಕು ಅಂತಿದೆ. ಎಲ್ಲ ಸ್ಮೃತಿಕಾರರು ಒಮ್ಮತದಿಂದ ಈ ಅಭಿಪ್ರಾಯವನ್ನ ಸೃಷ್ಟ ಮಾಡ್ತಾರೆ ಶಾಸ್ತ್ರವಾಕ್ಯ. ಅತೇವ ಮೂಲ ನಕ್ಷತ್ರದಲ್ಲಿ ಆವಾಹನ ಮಾಡಿದಾಗ ಪೂರ್ವಾಷಾಢದಲ್ಲಿ ಪೂಜಾದಿಗಳು, ಉತ್ತರಾಷಾಢದಲ್ಲಿ ನೈವೇದ್ಯಾದಿಗಳು, ಶ್ರವಣದಲ್ಲಿ ವಿಸರ್ಜನ. ಇದ್ಯಾಕೆ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಒಂದಿನ ಪೂಜೆ, ಒಂದಿನ ನೈವೇದ್ಯ, ಒಂದಿನ ಆಗರೆ ಆವಾಹನೆ ಮಾಡಿದ್ರೆ ನೈವೇದ್ಯ ಮಾಡಬಾರ್ದೇನು ಅಂತಂದ್ರೆ, ಆವಾಹನೆ ಮಾಡಿದ್ದೂ ನೈವೇದ್ಯ ಮಾಡಬೇಕು, ಪೂಜಾ ವಿಸರ್ಜನೆ ಮಾಡಲೇಬೇಕು. ಆದರೆ ವಿಶೇಷವಾಗಿ ನೈವೇದ್ಯಾದಿಗಳ ಅರ್ಪಣೆಗೆ ಭಗವಂತ ಕೊಟ್ಟ ವರ ಅದು. ಮೂಲ ನಕ್ಷತ್ರದಲ್ಲಿ ಆವಾಹನೆ ಮಾಡೋದು, ಪೂರ್ವಾಷಾಢದಲ್ಲಿ ಪೂಜಾ, ಉತ್ತರಾಷಾಢದಲ್ಲಿ ನೈವೇದ್ಯ, ಶ್ರವಣದಲ್ಲಿ ವಿಸರ್ಜನ. ಇದು ದೇವತಾ ಲೆಕ್ಕದಲ್ಲಿ ಒಂದೊಂದು ಗಳಿಗೆ ವ್ಯತ್ಯಾಸ ಆಗಿ ಬರುತ್ತೆ, ನಮ್ಮಗಳಿಗೆ ಒಂದೊಂದು ದಿನಕ್ಕೆ ಬರುತ್ತಿದೆ. ಹೇಗೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ, ನಮ್ಮ ಉತ್ತರಾಯಣ ದೇವತೆಗಳಿಗೆ ಹಗಲು, ನಮ್ಮ ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ. ಹಾಗೆ ಇರೋದ್ರಿಂದ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ, ನಮ್ಮ 360 ವರ್ಷ ದೇವತೆಗಳಿಗೆ ಒಂದು ವರ್ಷ. ಈ ಲೆಕ್ಕದಲ್ಲಿರೋದ್ರಿಂದ ನಮಗೆ ಈ ಸಲ ಬುಧವಾರ ಮೂಲ ನಕ್ಷತ್ರ, ಗುರುವಾರ ಪೂರ್ವಾಷಾಢ, ಶುಕ್ರವಾರ ಉತ್ತರಾಷಾಢ ತಿಂಗ್ ಬಂದಿದೆ. ಒಂದೊಂದು ದಿನ ಬಂದಿರತಕ್ಕ ನಕ್ಷತ್ರ ಅವರುಗಳಿಗೆ ಒಂದೊಂದು ಗಳಿಗೆ, ಅಂದ್ರೆ ಒಂದು ಪೂಜೆ ಆದ ತಕ್ಷಣ ಆವಾಹನೆ ಆದ ತಕ್ಷಣ ಪೂಜಾ, ಪೂಜಾ ಆದ್ರೆ ನೈವೇದ್ಯ, ನೈವೇದ್ಯ ಆದ್ರೆ ಮಹಾಮಂಗಳಾರತಿ, ಅದಾದ ಸ್ವಸ್ತಿ ವಾಚನ, ಅದಾದ್ರೆ ವಿಸರ್ಜನೆ. ಇದು ದೇವತಾ ಲೆಕ್ಕದಲ್ಲಿ ಒಂದೇ ದಿನ ಒಂದೇ ಸಮಯದಲ್ಲಿ ಮುಗಿದೋಗುತ್ತೆ. ಆದ್ರೆ ನಮಗಿದು ಒಂದೊಂದು ದಿನ ಅಂತ ಆಗಿದೆ. ನಮ್ಮ ಒಂದೊಂದು ದಿನ ಅವ್ರಿಗೆ ಒಂದೊಂದು ಗಳಿಗೆ ಒಂದೊಂದು ಗಂಟೆ ಇದ್ದಂಗೆ. ಆದ್ರಿಂದ ಆ ಕರ್ಮದಲ್ಲಿ ಬಂದಿರೋದ್ರಿಂದ ಶ್ರವಣದಲ್ಲಿ ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಭಗವಂತನ ವಿಧಾನ ಮಾಡ್ದ. ಆವಾಹಿತ ದೇವತೆಗಳನ್ನ ಅವರವರ ಸ್ವಸ್ಥಾನಕ್ಕೆ ಪೂಜಾದಿಗಳು ಮುಗಿದ ತಕ್ಷಣ ಕಳಿಸ್ಕೊಡ್ಬೇಕು ಅನ್ನೋದು ಶಾಸ್ತ್ರವಿಧಿ. ಅದಕ್ಕೆ ಆವಾಹನ ಮಾಡತಕ್ಕ ದೇವತೆಗಳು ಹೆಚ್ಚು ದಿನ ಇಟ್ಕೊಳ್ಬಾರದು. ಇಟ್ಕೊಳ್ಳೋ ಪ್ರಸಂಗವನ್ನ ಮೊದಲೇ ಸಂಕಲ್ಪ ಮಾಡಿರ್ತಾರೆ, ದಶ ದಿನ, ಪಂಚದಶ ದಿನ, ಸಪ್ತ ದಿನ ಪರ್ಯಂತಂ ಅಂತೇಳಿ ಮೊದಲೇ ಸಂಕಲ್ಪ ಮಾಡಿರ್ತಾರೆ. ಅಷ್ಟು ದಿನ ಮಾತ್ರ ಆವಾಹಿತ ದೇವತೆಗಳು ಇರ್ತಾರೆ. ಆ ದಿನ ಮುಗಿದ್ರೆ ಆವಾಹನ ಮಾಡತಕ್ಕ ದೇವತೆಗಳು ನೀವಾಗೆ ಕಳಿಸ್ಕೊಟ್ರು ಸರಿ, ವಿಸರ್ಜನೆ ಮಾಡದಿದ್ರು ಸರಿ, ಅವ್ರು ಹೊರಟೋಗ್ತಾರೆ. ನಾವಾಗೆ ವಿಸರ್ಜನೆ ಮಾಡಿ ಕಳಿಸ್ಕೊಟ್ಟಾಗ ಅವ್ರ ಅನುಗ್ರಹ ಆಗತ್ತೆ. ನಾವು ಕಳಿಸೋಕ್ಕಿಂತ ಮುಂಚೆ ಅವ್ರು ಹೊರಟೋದ್ರೆ ಅನುಗ್ರಹ ನಮಗಾಗಲ್ಲ. ಅದಕ್ಕೋಸ್ಕರ ಭಗವಂತ ವಿಧಾನ ಮಾಡ್ದ, ಶ್ರವಣೇನ ವಿಸರ್ಜಯೇ, ಶ್ರವಣ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡ್ರಿ ಅಂತ. ಅತೈವ 3 ದಿನದಲ್ಲಿ ಈ ಸರಸ್ವತಿ ಪೂಜೆ ಅಂತ 3 ದಿನ ಮಾಡಿದಾಗ ಗ್ರಂಥ, ಹೊಸ ಗ್ರಂಥಗಳ ಪಾಠ ಆಗಲಿ ಅಥವಾ ಓದಿದ ಗ್ರಂಥಗಳ ಅಧ್ಯಯನ ಆಗಲಿ ಬರೆಯೋದಾಗಲಿ ಇದ್ಯಾವುದೂ ಇಲ್ಲ. ಈ 3 ದಿನ ಮಟ್ಟಿಗೆ ಬರೆಯೋದು ಓದೋದು ಏನು ಮಾಡಬಾರದು ಅಂತಿದೆ. ಮಾಡೋದ್ರಿಂದ ಹಿಂದೆ ಓದಿದ ವಿದ್ಯೆ ಹೊಟ್ಟೋಗತ್ತೆ ಅನ್ನೋದು ಪುರಾಣದ ವಾಕ್ಯ. ಆದ್ರಿಂದಲೇ ಅವತ್ತಿನ ದಿನ ಪೂರ್ಣ ತತ್ವಚಿಂತನ, ತತ್ಸಂಬಂಧಪಟ್ಟಂತ ಧ್ಯಾನ, ಮನನ ಇವುಗಳನ್ನ ಮಾಡ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ಪುರಾಣ ಶ್ರವಣ ಮಾಡ್ತೀವಲ್ಲ, ಪುರಾಣ ಗ್ರಂಥಗಳು ಓದ್ತೀವಲ್ಲ ಅಂತಂದಾಗ ಪುರಾಣ ಗ್ರಂಥಗಳು ಓದಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಭಗವಂತ. ಹಾಗಾದ್ರೆ ನವರಾತ್ರಿ ಎಲ್ಲಾ ಗ್ರಂಥಗಳು ಪೂಜೆಗಿಟ್ಟಾಗ ಅದರಲ್ಲೂ 3 ದಿನ ಏನು ಮಾಡಬಾರ್ದು, ಓದಬಾರ್ದು, ಬರೀಬಾರ್ದು ಅಂದ್ಮೇಲೆ ನಿತ್ಯ ಸ್ವರ್ಮೂಲ ಪಾರಾಯಣ ಮಾಡ್ತೀವಲ್ಲ, ಅದ್ರ ಗತಿ ಏನು? ಅದರಲ್ಲೂ ವಿಶೇಷವಾಗಿ ನವರಾತ್ರಿ ಸ್ವರ್ಮೂಲ ಪಾರಾಯಣ, ವೆಂಕಟೇಶ ಕಲ್ಯಾಣ ಪಾರಾಯಣ, ಸುಮದ್ವಿಜ ಪಾರಾಯಣ ಎಲ್ಲ ಮಾಡ್ತೀವಲ್ಲ ಗ್ರಂಥ ಪುರಸ್ಸರವಾಗಿ ಅಂತಂದ್ರೆ, ಅದಕ್ಕಂದ್ರು ಪಾರಾಯಣಾದಿಗಳಿಗೆ ತತ್ರತು ಪಾರಾಯಣೇ ನ ದೋಷ ಅಂತಿದೆ. ಪಾರಾಯಣಾದಿಗಳಿಗೆ ದೋಷ ಇಲ್ಲ, ಆದ್ರಿಂದ ಅವಶ್ಯವಾಗಿ ಅದನ್ನು ಮಾಡಬಹುದು. ಬಾಕಿಯಿಂದ ಗ್ರಂಥ ಪುರಸ್ಸರವಾಗಿ ಗ್ರಂಥ ಇಟ್ಕೊಂಡು ಪಾಠ ಹೇಳ್ತೀನಿ ಅಥವಾ ಪಾಠ ಓದ್ತೀನಿ ಅಂತ ಅನ್ನೋದನ್ನ, ಈ ಎರಡು ವ್ಯಾಪಾರವನ್ನ ಈ ಸರಸ್ವತಿ ಆವಾಹನೆ ಮಾಡಿದ ಮೇಲೆ ಸರಸ್ವತಿ ವಿಸರ್ಜನೆ ಆಗೋ ತನಕ ಮಾಡಬಾರದು. ಇನ್ನು ಸರಸ್ವತಿ ವಿಸರ್ಜನೆ ಆದ್ರೆ ವಿಜಯದಶಮಿ ಅಂತ ಹೇಳ್ತಾರೆ. ಈ ವಿಜಯದಶಮಿ ವಿಜಯವನ್ನ ತಂದುಕೊಡ್ತಕ್ಕಂತ ದಶಮಿ, ಆದ್ರಿಂದ ವಿಜಯದಶಮಿ ಅಂತ ಕರೆಸ್ಕೊಳ್ಳುತ್ತೆ. ಸರ್ವ ವಿಜಯವನ್ನು ಕೂಡ ತಂದುಕೊಡುತ್ತೆ ಅಷ್ಟೇ ಅಲ್ಲ, ಸಾಧನೆಗೆ ಪ್ರತಿಬಂಧಕವಾದಂತದನ್ನು ನಿವಾರಣೆ ಮಾಡಿ ಸಾಧನಾ ಮಾರ್ಗದಲ್ಲಿ ಸಮಗ್ರ ಫಲವನ್ನ ತಂದುಕೊಡುತ್ತಾದ್ರಿಂದ ವಿಜಯದಶಮಿ ಅಂತ ಹೇಳುತ್ತೆ. ವಿಜಯಂ ದದಾತಿ ಇತಿ ವಿಜಯ ವಿಜಯದ ಶಮಿ ಅಂತಲೂ ಅರ್ಥ ಆಗುತ್ತೆ. ಶಮಿ ಪೂಜೆಗೆ ವಿಶಿಷ್ಟತೆಯನ್ನು ಕೊಟ್ಟಿರುವ ಪುರಾಣದಲ್ಲಿ ವಿಜಯದಶಮಿ ಎಂಬಲ್ಲಿ ವಿಜಯದ ಶಮಿ ಅಂತ ಮಾಡಿಕೊಂಡಾಗ ವಿಜಯಂ ದದಾತಿ ಇತಿ ವಿಜಯದ ಶಮಿ ಅಂದ್ರೆ ವಿಜಯವನ್ನು ತಂದುಕೊಡತಕ್ಕಂತ ಶಮಿ, ಅತಯವ ವಿಜಯದಶಮಿ ಅಂತನೂ ಆಗಿದೆ. ಇನ್ನು ಈ ದಶಮಿ ದಿನ ಪಾಂಡವರಿಗೆ ವಿಜಯವನ್ನು ತಂದುಕೊಟ್ಟಿದ್ರಿಂದ ವಿಜಯದಶಮಿ ಅಂತ ಆಗಿದೆ. ಇನ್ನು ವೃತ್ರಾಸುರನನ್ನ ಸಂಹಾರ ಮಾಡ್ಲಿಕ್ಕೋಸ್ಕರ ಇಂದ್ರದೇವರು ಇವತ್ತಿನ ದಿನ ಹೊರಟು ಅಂದ್ರೆ ವಿಜಯದಶಮಿ ದಿನ ಹೊರಟು ಯುದ್ಧ ಮಾಡಿ ಗೆದ್ದಿದ್ರಿಂದಲೇ ಇದಕ್ಕೆ ವಿಜಯದಶಮಿ ಅಂತ ವೇದ ಕಾಲದಿಂದ ಬಂದಿದೆ. ಎಲ್ಲರೂ ವಿಜಯದಶಮಿ ಅಂತಂದ್ರೆ ಈ ಬನ್ನಿ ಹಬ್ಬ, ಈ ಶಮಿ ವೃಕ್ಷ ಪೂಜಾ, ಶಮಿ ಕೊಡೋದು, ಆದ್ರೆ ವಿಜಯದಶಮಿ ಅಂತ ಒಂದು ವ್ಯವಹಾರ ಇದೆ. ಆದ್ರೆ ವಿಜಯದಶಮಿನ ಹೆಸರು ವೇದದಿಂದ ಬಂದಿರೋದು. ಪುರಾಣದಲ್ಲಿ ರಾಮದೇವರ ಕಾಲಕ್ಕೆ ವಿಜಯವನ್ನು ಹೊಂದಿದರು ಆದ್ರೆ ವಿಜಯದಶಮಿ. ಇನ್ನು ಭಾರತ ಕಾಲದಲ್ಲಿ ಪಾಂಡವರು ವಿಜಯವನ್ನು ಪಡೆದಿದ್ದರಿಂದಲೇ ವಿಜಯದಶಮಿ. ಶಮಿ ವೃಕ್ಷದಲ್ಲಿ ಅವರ ಆಯುಧವನ್ನು ರಕ್ಷಣೆ ಮಾಡಿದರು, ಶಮಿ ಅವರ ಆಯುಧವನ್ನು ರಕ್ಷಣೆ ಮಾಡಿ ವಿಶಿಷ್ಟ ಜಯವನ್ನು ಕೊಟ್ಟಿದ್ರಿಂದಲೇ ವಿಜಯದಶಮಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಪುರಾಣದಲ್ಲಿ. ಆದ್ರೆ ವೇದ ಕಾಲದಿಂದಲೂ ಕೂಡ ದೇವತಾ ಕಾಲ ವೇದ ಕಾಲದಿಂದಲೂ ವಿಜಯದಶಮಿ ಅನ್ನೋದು ವಿಹಿತವಾಗಿದೆ. ಮತ್ತೆ ದೇವತೆಗಳು ಈ ದಶಮಿಯಲ್ಲೇನೆ ರೈತರ ಮೇಲೆ ಯುದ್ಧ ಮಾಡಿ ಯುದ್ಧ ಸಂಪಾದನೆಯಲ್ಲಿ ಜಯವನ್ನು ಸಂಪಾದನೆ ಮಾಡಿದ್ರಿಂದಲೇ ಇದಕ್ಕೆ ವಿಜಯದಶಮಿ ಅಂತ ಹೆಸರು ಬಂತು. ವೃತ್ರಾಸುರನ ಪೈಕಿನ ಶೀರ್ಷಿಕ ಪ್ರಕಾರ ವೃತ್ರಾಸುರನ ಗೆಲ್ಲಬೇಕು ಅಂತ ಇದ್ರೆ ಇಂದ್ರದೇವರು ದೇವತೆಗಳ ಜೊತೆ ಯುದ್ಧ ಕೊರಟರು, ಅತೇವ ವಿಜಯದಶಮಿ ಅಂತ ಕರೆಸ್ಕೊಳ್ಳುತ್ತೆ. ಅದೇ ಅವರು ಗೆದ್ದು ಬಂದಿದ್ದಿಂದಲೂ ಕೂಡ ಅದಕ್ಕೆ ವಿಜಯದಶಮಿ ಅಂತಲೂ ಕರೆಸ್ಕೊಳ್ತು. ಅಂದ್ರೆ ಇಂದ್ರದೇವರು ವೃತ್ರಾಸುರ ವೃತ್ರಾಸುರಂ ಚೇತುಕಾಮೋ ವಿಜಯಾರ್ಥಂ ದಿವಕಸ ನಿರ್ಜಗಾಮ ಮಹೇಂದ್ರೋಕಿ ಮಹೇಂದ್ರೋತ್ರ ದಶಮಿ ವಿಜಯದಾವಿದ ಅಂತ ಹೇಳ್ತಾ ಇದೆ ಪ್ರಮಾಣ. ಅಂದ್ರೆ ಇಂದ್ರದೇವರು ವೃತ್ರಾಸುರನ ಗೆಲ್ಲಕ್ಕೋಸ್ಕರ ಹೊರಟು ಗೆದ್ದು ಬಂದ್ರು, ಆದ್ರಿಂದ ಅದಕ್ಕೆ ವಿಜಯದಶಮಿ ವಿಜಯದಶಮಿ ಅಂತ ಕರೆಯುತ್ತೆ. ಈ ವಿಜಯದಶಮಿ ಸರ್ವಕ್ಕೂ ವಿಜಯ ಅಂತ ಪುರಾಣ ಹೇಳುತ್ತೆ. ಸತಾಂತು ಸರ್ವದಾ ಏವ ವಿಜಯದ ಅಂತ ಹೇಳುತ್ತೆ ಸ್ಕಾಂದ ಪುರಾಣ. ಸಜ್ಜನರಿಗೆ ಸರ್ವದಾ ವಿಜಯವನ್ನು ತಂದುಕೊಡ್ತಕ್ಕಂತ ದಶಮಿ ಇದು ಅಂತ ಸ್ಕಾಂದ ಪುರಾಣ ಈ ಆಶ್ವಿಜ ಮಾಸ ಮಹಾತ್ಮೆಯನ್ನು ಹೇಳೋ ಕಾಲಕ್ಕೆ ಹೇಳುತ್ತೆ. ಇನ್ನು ಪಾಂಚರಾತ್ರ ಆಗಮೋಕ್ತ ಕಾರ್ತೀಕ ಮಾಸ ಮಹಾತ್ಮೆ ಆಶ್ವಿಜ ಮಾಸ ಮಹಾತ್ಮೆಗಳಲ್ಲಿ ಭಾರದ್ವಾಜ ಸಂಹಿತಾದಿಗಳಲ್ಲಿ ಸರ್ವದಾ ವಿಷ್ಣು ಭಕ್ತಾನಾಂ ದುರ್ಮಾರ್ಗಾದುದೃತ್ಯ ಅಪಮೃತ್ಯಾಧಿಕಂ ಪರಿಹೃತ್ಯ ಬಂಧಕಾಧಿಕಂ ನಿವೃತ್ಯಾಧಿಕಂ ಚ ಸರ್ವದಾ ತ್ಯಕ್ತ್ವ ತ್ರಿದಿತ್ಯೇವ ಭಗವದ್ ದರ್ಶನ ಸಾಕ್ಷಾತ್ಕಾರ ಕೈತಕಿ ಭೂತಾ ದೇವಹಿ ದಶಮಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷ್ಣು ಭಕ್ತರಿಗೆ ಎಲ್ಲ ವಿಧವಾದ ಆಪತ್ತು ಅಪಮೃತ್ಯುಗಳನ್ನು ಪರಿಹಾರ ಮಾಡಿ ಭಗವಂತನ ವಿಶಿಷ್ಟವಾದ ತತ್ವಜ್ಞಾನದ ಮೂಲಕ ಅಂದ್ರೆ ತತ್ವಜ್ಞಾನವನ್ನು ಕೊಟ್ಟು ಭಗವಂತನ ದರ್ಶನಕ್ಕೆ ಕಾರಣವಾಗುತ್ತಾದ್ರಿಂದಲೇ ಇದು ವಿಜಯದಶಮಿ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳಿ ಆ ಸಂಹಿತಾದಿಗಳನ್ನು ಹೇಳ್ತಾ ಇದ್ದಾರೆ. ಪ್ರಾಯ ಹಿಂದೆ ಎಲ್ಲ ಋಷಿಗಳು ರಾಜರುಗಳು ಕೂಡ ಈ ದಶಮಿಯಲ್ಲೇ ಅವರು ಸಮಗ್ರ ವ್ಯಾಪಾರವನ್ನು ಮಾಡಿದ್ದು. ಅಂಬರೀಷ ರಾಜ, ಮುಚುಕುಂದ ರಾಜ, ಶರಿಯಾತಿ, ನಹುಷ ಮತ್ತೆ ಅಜ, ಉದಾವಸು, ನಂದಿವರ್ಧನ, ದೇವಕೇತು, ಸುಕೇತು, ದೇವರಾತ, ದೇವವ್ರತ, ಮಧು, ಅನುವಶ, ಪುರು, ಪುರುಹೋತ್ರ, ಪುರುಕುತ್ಸ, ಪುರುಪೂರ್ಣ, ಶಕುನ, ಕರಂಬು, ದೇವರಾತ, ಬೃಹದ್ವಸ, ಬೃಹತ್ಕೀರ್ಣ, ಅಪರಾಜಿತ, ಶೂರಸೇನ, ಸತ, ಸತ್ರಜಿತ, ಜಯತ್ಸೋಮ, ಜಯತ್ಸೇನ, ಶಂಕನ, ಶೀಘ್ರಗ, ಮರು, ಪ್ರಶುಶ್ರುಕ, ದೇವವ್ರತ, ದೇವಕ್ಷತ್ರ, ದೇವಾನೀಕ, ದೇವವೀಲಿಕ, ದೇವಶ್ರುತ, ದೇವಶ್ರೀತಿ, ವಿಜಯದ, ವಿಜಯಶ್ರೋತ, ಅನ್ನಾದ, ಅನ್ನಶ್ರೀತ, ಅನ್ನಕಾಂತ, ಬಹುಪರಾಕ್ರಮಿ, ಪರಾಕ್ರಾಂತ, ಪರಾಶ್ರೋತ, ಪರಾಸೋಮ, திக்ஜயா சமித்திஞ்சயா புரோஞ்சயா புறமீடா திக்ரதா ஜெயத்ரதா தசரதா நவரதா பௌரதா பீமரதா கரம்பு நந்திவர்தன பராக்கிரமி உதக்ருதா புத்திவர்தனா தேவஸ்ரோதா தேவானீகா தேவிவீதா தேவஜயா ஜெயவந்தா ஜெயசேனா ஜெயத்தீனி இவரே முதலாத மகாமகாராஜர்கள் எல்லாம் யுத்தவன்னு மாடோ காலக்கே துஷ்டர தமன மாடலிக்கு யுத்த பிராரம்பக்கே ஹரட்டந்த தின விஜயதசமி அதுக்கே அவரிகெல்ல ஜெயபிராப்தியாகிதே நோடி முச்சுகுந்த அம்பரீஷாதி ராஜர்களு சமக்ர பூமண்டலவன யுத்த மாடு கெத்து அகண்ட பூமண்டலக்கே சக்கரவர்த்தி சார்வபௌமராதாக அவரிக்கு அஷ்ட அபாரவாத ஜெயனு லோகதுருத்தியிந்த பிராப்தி ஆயிட்டு அஷ்டே பகவந்தன் விசிஷ்டவாத பக்தியும் ஹுட்டு பகவந்தன தத்துவஜானமும் பிராப்தி ஆயிட்டு கூட ஆகிது புராணத பிரகார விஜயதசமி அத்தேவ விஜயதசமிக்கு பால மகத்துவன்ன புராணத்தில் கொட்டிதாரு இன்ன அநேக இத்திஹாச பிராச்சீனர லேக்கனகளு அபரசுஜானிகள லேக்கன அவர்கள் ஆதார இவங்களெல்ல துலனை மாடுதாக இதுலனே விஜயதசமியல்லே ஆச்சாரியர் அவதார ஆகிதே ಅಂತ ಹೇಳ್ತಾರೆ ವಿಜಯಮಿ ವಿಜಯದಶಮಿ ದಿನ ಶ್ರೀಮದ್ ಆಚಾರ ಅವತಾರ ಮಾಡಿದ್ದು ಮಧ್ವ ಜಯಂತಿ ಅಂತ ಕೂಡ ಹೇಳ್ತಾರೆ ಶಮಿ ಸಾಕ್ಷಾತ್ ರಮಾ ಸನ್ನಿಧಾನ ರಮಾದೇವಿನ ಶಮಿಯಲ್ಲಿದ್ದು ಜಯವನ್ನ ತಪ್ಪಿಕೊಡ್ತಾಳೆ ಭಗವಂತ ಅಲ್ಲಿದ್ದಾನೆ ಅತೇವ ಶಮಿಗೆ ಪ್ರಾಪ್ತ ಆಗಿದೆ ಆದ್ರಿಂದ ಪಾಂಡವರು ತಮ್ಮ ಆಯುಧಗಳನ್ನ ಶಮಿ ವೃಕ್ಷದಲ್ಲಿ ರಕ್ಷಣೆ ಮಾಡಿದ್ರು ಕಾರಣ ಆ ಬೇರೆ ದೇವತೆಗಳು ತಾರತಮ್ಯದಲ್ಲಿ ಅಧಿಕರಾದಂತ ದೇವತೆಗಳ ಆಯುಧಗಳನ್ನ ತಾರತಮ್ಯದಲ್ಲಿ ಕಡಿಮೆ ಆದಂತ ದೇವತೆಗಳ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ದೇವತೆಗಳಿಂದ ಸರ್ವೋತ್ಕೃಷ್ಟ ರಮಾದೇವಿ ರಮಾದೇವಿ ಸನ್ನಿಹಿತರಾದ ವೃಕ್ಷ ಶಮಿ ವೃಕ್ಷ ಅದಕ್ಕೋಸ್ಕರನೇ ಪಾಂಡವರು ಆ ಎಲ್ಲ ಅಸ್ತ್ರಗಳು ಶಮಿ ವೃಕ್ಷದಲ್ಲಿ ರಕ್ಷಣೆಗೋಸ್ಕರ ಇಡತಕ್ಕವರಾದರು ಅತೇವ ಶಮಿ ಸರ್ವವನ್ನು ಕೂಡ ಕೊಡ್ತಕ್ಕವರು ಅಂತ ಪುರಾಣದಲ್ಲಿದೆ ಮತ್ತು ಜಯವನ್ನು ಕೊಡ್ತಕ್ಕವರು ಅಂತ ಪುರಾಣದಲ್ಲಿ ವರನು ಕೂಡ ಇದೆ ಶಮಿ ವೃಕ್ಷಕ್ಕೆ ಅದೇ ವಿಜಯದಶಮಿ ದಿನ ಶಮಿ ಪೂಜೆಯನ್ನು ಮಾಡಿ ಶಮಿ ಪತ್ರವನ್ನು ದಕ್ಷಿಣೆ ಸಹಿತ ಬ್ರಾಹ್ಮಣರಿಗೆ ಕೊಡೋದ್ರಿಂದ ಅತುಲವಾದ ಸಂಪತ್ತು ಪ್ರಾಪ್ತಿ ಆಗತ್ತೆ ಮತ್ತು ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಭಗವಂತನೇ ವರ ಕೊಟ್ಟಿದ್ದಾರೆ ಇಷ್ಟೆಲ್ಲ ಹಿನ್ನೆಲೆಗಳು ಇರೋದ್ರಿಂದಲೇ ನಮ್ಮಲ್ಲಿ ವಿಜಯದಶಮಿ ಅನುಷ್ಠಾನ ನವರಾತ್ರಿ ಉತ್ಸವ ಈ ಆಶ್ವೀಜ ಮಾಸದಲ್ಲಿ ಅನುಸ್ಯೂತವಾಗಿ ನಡ್ಕೊಂಡು ಬಂದಿದೆ ಇಷ್ಟಕ್ಕೆ ಎಲ್ಲ ಪುರಾಣ ಸಂಹಿತೆ ಸ್ಮೃತಿ ವೇದೇತಿಹಾಸಗಳ ಆಧಾರ ಸಮುದ್ಬಲವಾಗಿ ಇದೆ ಅತೇವ ಆದ್ರಿಂದಲೇ ಇದನ್ನೆಲ್ಲ ಅನುಷ್ಠಾನ ಮಾಡಬೇಕು ಅನ್ನೋದು ಪುರಾಣದ ವಿಧಿ ಭಗವಂತನ ಆಜ್ಞ ಏತಾವತ್ ಕಾಲ ಪರ್ಯಂತ ಕೃತವಾದಂತ ಅತ್ಯಂತ ಸಂಕ್ಷಿಪ್ತವಾದಂತ ಈ ನವರಾತ್ರಿ ಆಶ್ವಿನ ಮಾಸದ ನವರಾತ್ರಿ ಉತ್ಸವದ ಪುರಾಣೋಕ್ತವಾದಂತ ವೇದೋಕ್ತ ಪುರಾಣೋಕ್ತ ಸೂತ್ರ ಭಾಷೋಕ್ತ ಈ ವಿಚಾರಗಳ ಶ್ರವಣ ಮನನ ಧ್ಯಾನಾದಿಗಳಿಂದ ಸಮಸ್ತ ಗುರುವಂತರ್ಗತ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀಮನ್ ಮೂಲ ರಾಮಚಂದ್ರಾತ್ಮಕ ಅಸ್ಮತ್ ಕುಲದೇವತಾ ಇಷ್ಟ ದೇವತಾತ್ಮಕ ಏತದ್ ಮಾಸಮೂರ್ತ್ಯಾತ್ಮಕ ಕ್ಷೇತ್ರಮೂರ್ತ್ಯಾತ್ಮಕ ಸಾಕ್ಷಾತ್ ರಮಾನಾರಾಯಣ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿ ಅರ್ಪಣೆ ಮಾಡೋಣ ಶ್ರೀ ಕೃಷ್ಣಾರ್ಪಣ ವಸ್ತು ಹರಿಯೇ ನಮಃ ಶ್ರೀ ಸತ್ಯ ಸುಶ್ರೀಯಂ ದದ್ಯಾತ್ ಆಯು ವಾಯು ಸುತಪ್ರಿಯ ಭೂಮ್ಯಂತೆ ವಾಮನೋ ದದ್ಯಾತ್ ಹರಿನಂತು ನೃಕೇಸರಿ.